ಇಲ್ಲ ಅಂತ ಅರ್ಥ. ಸಾಕ್ ಮಹಾರಾಯನ ಪುರಾಣ ಅಂದ್ ಬಿಟ್ರೆ ಕನ್ವಿನ್ಸ್ ಆಗ್ತಾ ಇಲ್ಲ ಅಂತ ಅರ್ಥ, ಕನ್ವಿನ್ಸಿಂಗ್ ಅಲ್ಲ, ಪ್ಲೀಸ್ ಕೀಪ್ ಕ್ವೈಟ್ ಅಂತ ಅರ್ಥ. ಇನ್ನು ಹೇಳೋದಂದ್ರೆ ಕನ್ವಿನ್ಸ್ ಆಗ್ತಾ ಇದೆ, ಇನ್ನು ತಿಳ್ಕೊಳ್ಬೇಕು ಅಂತ ಅರ್ಥ. ಇನ್ನು ತಿಳ್ಕೊಳ್ಬೇಕು, ಅದಕ್ಕೆ ದೇವರು ತಲೆ ಕೊಟ್ಟಿದ್ದಾರೆ, ಹೊಟ್ಟೆ ಕೊಟ್ಟಿದ್ದಾರೆ, ತಲೆ ಮೇಲೆ ಕೊಟ್ಟಿದ್ದಾರೆ, ಹೊಟ್ಟೆ ಕೆಳಗೆ ಕೊಟ್ಟಿದ್ದಾರೆ. ತಲೆ ಮೇಲೆ ಯಾತು ಕೊಟ್ಟಿದ್ದಾರೆ ಅಂದ್ರೆ ಅದು ಓವರ್ ಹೆಡ್ ಟ್ಯಾಂಕ್ ಅದು, ಅಲ್ಲಿದ್ರೆ ಹೊಟ್ಟೆ ಬರ್ದಿಲ್ಲೇ ಇಲ್ಲ. ಇವೇಲ್ ಟ್ಯಾಂಕರ್ ಕೆಳಗಿರೋ ಔಟ್ಲೆಟ್ ಕೆಳಗಿರ್ಬೇಕಲ್ಲ, ಇವತ್ತು ಟ್ಯಾಂಕ್ ಇಲ್ಲದೆ ನೀರು ಇಟ್ಬಿಟ್ಕೊಳಕ್ ಟ್ರೈ ಮಾಡ್ತಿದ್ವಿ, ಅದೇ ಪರಿಸ್ಥಿತಿ ಆಗಿದೆ. ಟ್ಯಾಂಕ್ ಖಾಲಿ, ನೀರು ಇಟ್ಕೊಳಕ್ ಏನಾಗುತ್ತೆ? ಜ್ಞಾನ ಇದ್ರೆ ಅನ್ನ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಜ್ಞಾನ ಇದ್ರೆ ಅನ್ನ ಬಂದೇ ಬರುತ್ತೆ. ಇವತ್ತು ಅಷ್ಟೇ ಅನ್ನ ಸಿಗ್ತಾರೆ ಜನಗಳು, ಎಲ್ಲಿಂದ? ಜ್ಞಾನದಿಂದ ಹೊರತು ಬೇರೆಯಿಂದ ಸಿಗ್ತಾ ಇಲ್ಲ. ಜ್ಞಾನ ಇದ್ರೆ ಸಿಗೋ ರೀತಿ ತನಗೆ ಸಿಗುತ್ತಲ್ಲ, ಜಗತ್ತು ಕೊಡ್ತಾರೆ ಅನ್ನ. ಅದಕ್ಕಾಗಿ ಒಬ್ಬ ಜ್ಞಾನ ಇದ್ದವನು ಎಷ್ಟು ಜನಕ್ಕೆ ಅನ್ನ ಕೊಡಬಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ಜ್ಞಾನ ಭಾರಿ ದೊಡ್ಡದು. ಆದ್ರಿಂದ ಭೂಯ ಕಥಯ ತೃಪ್ತಿರಿಹಿ ಶೃಣ್ವತೋ ಮೇ ನಾಸ್ತಿ ಮೇ ಅಮೃತಂ. ಇಷ್ಟು ಅರ್ಜುನ ಮಾಡಿದ ಪ್ರಾರ್ಥನೆ. ಅದಕ್ಕೆ ಕೃಷ್ಣ ಹೇಳಿದ, ಯತ್ತೇಹಂ ಪ್ರಿಯಮಾನಾಯ ವಕ್ಷಾಭಿ ಹಿತಕಾಮ್ಯಯ. ನೀ ನನ್ನ ಮಾತನ್ನು ಕೇಳಿ ಸಂತೋಷ ಪಡ್ತೀಯಲ್ಲ ಅರ್ಜುನ, ಅದಕ್ಕೆ ನೀನು ಮತ್ತೆ ಮತ್ತೆ ಹೇಳ್ತೇವೆ ಅಂತ ಹೇಳಿದ್ದಾನೆ. ಯಾರು ಕೇಳಿ ಸಂತೋಷ ಪಡ್ತಾರೋ ಅವ್ರು ಹೇಳಕ್ಕೆ ಸಂತೋಷವಾಗುತ್ತೆ. ಅರ್ಜುನ ಅದನ್ನು ರಿಯಲೈಸ್ ಮಾಡ್ಕೊಂಡು ಹೇಳ್ತಾ ಇದ್ದಾನೆ, ಕೃಷ್ಣ ನಾನು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನ ಆಯ್ತು, ಹಂತತೆ ಕಥಯಿಷ್ಯಾಮಿ ದಿವ್ಯಾಹಿ ಆತ್ಮವಿಭೂತಯ. ನೀನು ಹೇಳ್ತೇನೆ ಅರ್ಜುನ, ದಿವ್ಯವಾದ ನನ್ನ ವಿಭೂತಿ ರೂಪಗಳನ್ನು ಹೇಳ್ತೇನೆ ಕೇಳು. ಆದರೆ ನಾನು ಪೂರ್ತಿ ಹೇಳೋದಿಲ್ಲ. ಮತ್ತೆ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಂತೋಸ್ತಿ ವಿಸ್ತಾರಸ್ಯಮಿ. ಎಲ್ಲ ವಿಭೂತಿಗಳು ಹೇಳೋದಕ್ಕೆ ಹೊರಟಿಲ್ಲ, ಅದು ಕೊನೆಯೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೊನೆಯೇ ಇಲ್ಲ. ಎಷ್ಟು ಹೇಳ್ತೇನೆ? ಪ್ರಾಧಾನ್ಯತಃ ಮುಖ್ಯವಾದದ್ದು ಹೇಳ್ತೇನೆ ಅಂತ ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಲೈಬ್ರರಿ ಹೋಗ್ಬಿಟ್ಟು ಎಷ್ಟು ಪುಸ್ತಕ ಇವೆ ಅಂತ ಹೇಳ್ಬಿಟ್ಟು ಗತಿಯೇನಾಗಬೇಕು? ಎಷ್ಟು ಪುಸ್ತಕ ಇದೆ ಊದ್ ಹೇಳ್ತಾ ಕುತ್ಕೊಂಡ್ರೆ ಆ ಬೆದ್ದೆ ಹೊರಗ್ಬಿಡ್ತಾರೆ. ಅದಕ್ಕೆ ಹೇಳೋದಕ್ಕಾಗೋದಿಲ್ಲ, ಹೇಳೋದಕ್ಕೆ ಅವನಿಗಾಗೋದಿಲ್ಲ, ಕೇಳೋದಕ್ಕೆ ಇವನಿಗಾಗೋದಿಲ್ಲ, ದೇವರಿಗಾಗಲ್ಲ, ಹೇಳೋದಕ್ಕೆ ಅವನಿಗಾಗತ್ತೆ, ಕೇಳೋದಕ್ಕೆ ನಿನಗಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ವಿಭೂತಿಗಳಲ್ಲಿ ಅನಂತವಾಗಿ ಉಂಟು. ಆದ್ರಿಂದ ಎಲ್ಲ ಹೇಳೋದಕ್ಕೆ ನಾನು ಹೋಗ್ತೇನೆ, ನಿನಗೆ ಸಾಧ್ಯವಾಗೋದಿಲ್ಲ ಹೇಳೋದಕ್ಕೆ. ನಾನು ತೋರಿಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪಾತ ಮುಂದೆ ಹೇಳ್ತಾನೆ. ಇಲ್ಲಿ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹಿ ಆತ್ಮವಿಭೂತಯ ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾಂತೋಸ್ತಿ ವಿಸ್ತಾರಸ್ಯವೇ. ಆ ವಿಭೂತಿಗಳಿಗೆ ವಿಸ್ತಾರಕ್ಕೆ ಕೊನೆಯೇ ಇಲ್ಲ. ಆದ್ದರಿಂದಾಗಿನೆ ತುಂಬಾ ಬ್ರೀಫ್ ಆಗಿ ಹೇಳ್ತೇನೆ, ಮುಖ್ಯವಾದದನ್ನು ಹೇಳ್ತೇನೆ, ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಶುರು ಮಾಡ್ತಾನೆ. ಮೂಲತಃ ಮೊದಲ ವಿಭೂತಿ ಯಾವುದು ಅಂದ್ರೆ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಮಾದಿಂಚ ಮಧ್ಯಂಚ ಭೂತಾನಾಂ ಅಂತಏವಚ. ಜನರಲ್ ವಿಭೂತಿ ರೂಪ, ಜನರಲ್ ವಿಭೂತಿ ರೂಪವನ್ನು ಪರಮಾತ್ಮ ಹೇಗೆ ಹೇಳಿ ಒಂದು ವಿಸ್ತಾರವಾಗಿ ಹೇಳುತ್ತಾನೆ. ಇನ್ನು ನಾಳೆ ನಾಡಿದ್ದ ನಮಗೆ ಪೂರ್ತಿ ವಿಭೂತಿಗಳು, ಸುಮಾರು ಇನ್ನೂ 22 ಶ್ಲೋಕ ಉಳ್ಕೊಂಡಿದೆ. 22 ಶ್ಲೋಕಗಳೊಳಗೆ ಪರಮಾತ್ಮ ಈ ವಿಭೂತಿ ಎಷ್ಟು ವೆರೈಟಿ ಹೇಳ್ತಾನೆ. ತುಂಬ ಮೆಕ್ಯಾನಿಕಲಿ ಅರ್ಥ ಮಾಡಿಕೊಳ್ಳೋದೇ ಬೇರೆ, ಅದನ್ನು ಸ್ವಾರಸ್ಯ ತಿಳ್ಕೊಳ್ಳಿ ಅರ್ಥ ಮಾಡಿಕೊಳ್ಳೋದೇ ಬೇರೆ. ಆ ವಿಭೂತಿಗಳ ಬಗ್ಗೆ ತೀರ ವಿನೂತನ ಬೆಳಕನ್ನು ಚೆಲ್ಲಿದ ಕೀರ್ತಿ ಶ್ರೀಮದ್ ಆಚಾರ್ಯರದು. ನಾಳೆ ಮತ್ತು ನಾಡಿದ್ದು 2 ದಿವಸ, ಎರಡಕ್ಕೆ ನಾಳೆಗೆ ನಾಡಿದ್ದೇ ಉಪನ್ಯಾಸ ಮಾಲಿಕೆಯ ಮಂಗಳ ನಾಡಿದ್ದೇನೆ. ಈಗ ಭಾನುವಾರ ಏಕಾದಶಿ ಆಗುತ್ತಾದ್ರಿಂದ ಅವತ್ತು ಮಂಗಳ ಮಾಡಲಿಕ್ಕಾಗೋದಿಲ್ಲ ಎಂಬ ದೃಷ್ಟಿಯಿಂದ ಶನಿವಾರವೇ ಕೊನೆಯಾಗ್ತಾ ಇದೆ. ನಾಳೆ ಮತ್ತು ನಾಡಿದ್ದು 2 ದಿವಸಗಳಲ್ಲಿ ಈ ವಿಭೂತಿ ಯೋಗ ಮುಕ್ತಾಯವಾಗಿಯೇ ಆಗುತ್ತೆ. ವಿಸ್ತಾರವಾದ ವಿಭೂತಿ ಯೋಗದ ಹೊಸ ಆಯಾಮವನ್ನ ಶ್ರೀಮನ್ ಮಧ್ವಾಚಾರ್ಯ ಹೇಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಪ್ರವಚನ ಮಾಡಿಕೆ ಮುಂದುವರಿಯುತ್ತೆ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವದಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷೋಯ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮತಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ
ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಚಾಮಿ ಲೇಶತಃ ಗುಣಗಣ ನಿಲಯಂ ರಮಾಯಾಃ ಜಗದಹ ದಹನಂಚ ವಾಸವಿ ಸೂನುಂ ಮುನಿಕುಲ ತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಪರಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗ ಅನ್ನೋ 10ನೇ ಅಧ್ಯಾಯದಲ್ಲಿ ಭಗವಂತನಾದ ಶ್ರೀಕೃಷ್ಣ ಯಾವ ರೀತಿಯಾಗಿ ತನ್ನ ಅನೇಕ ವಿಧವಾದ ವಿಭೂತಿಗಳನ್ನು ಉಪೇಶ ಮಾಡ್ತಾ ಇದ್ದಾನೆ, ಅದಕ್ಕೆ ಪ್ರಾರ್ಥನೆಯನ್ನಾಗಿ ಅರ್ಜುನ ಕೇಶು ಕೇಶು ಚ ಭಾವೇಶು ಚಿಂತ್ಯೋಶಿ ಭಗವನ್ಮಯ, ಕೃಷ್ಣ ಯಾವ ಯಾವ ಪದಾರ್ಥಗಳಲ್ಲಿ ನಾನೇನ ಚಿಂತಿಸಬೇಕು, ಉಪಾಸನೆ ಹೇಗೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಮುಂದಿಡ್ತಾನೆ. ಅಷ್ಟೇ ಅಲ್ಲ, ಲೀನ ವಿಸ್ತರೇನಾತ್ಮನೋ ಯೋಗಂ ವಿಭೂತಿಂಚ ಜನಾರ್ಧನ ಭೂಯ ಕಥಯ ತೃಪ್ತಿರಿಹಿ ಶೃಣ್ವತೋ ನಾಸ್ತಿನೇ ಅಮೃತಂ. ನಿನ್ನ ಯೋಗ, ನಿನ್ನ ಸಾಮರ್ಥ್ಯ, ಯೋಗ ಶಬ್ದಕ್ಕೆ ಉಪಾಯ, ಯೋಗ ಸಾಮರ್ಥ್ಯ ಮೊದಲಾದ ಅನೇಕ ಅರ್ಥಗಳು ಇದರಲ್ಲಿ. ಯೋಗ ಅಂದರೆ ಸಾಮರ್ಥ್ಯ. ನಿನ್ನ ಸಾಮರ್ಥ್ಯವನ್ನು ನಮಗೆ ತಿಳಿಸು, ವಿಭೂತಿಗಳನ್ನು ತಿಳಿಸು. ನಿನ್ನ ಮಾತನ್ನು ಎಷ್ಟು ಕೇಳಿದರೂ ಸಹ ನನಗೆ ಶೃಣ್ವತೋ ನಾಸ್ತಿ ಮೇ ಅಮೃತಂ. ಭೂಯ ಕಥಯ ತೃಪ್ತಿರಿಹಿ ಶೃಣ್ವತೋ ನಾಸ್ತಿ ಮೇ ಅಮೃತಂ. ಮತ್ತೆ ಮತ್ತೆ ಹೇಳು, ನನಗೆ ನಿನ್ನ ಮಾತನ್ನು ಎಷ್ಟು ಕೇಳಿದರೂ ಸಹ ಇನ್ನೂ ಸಾಕು ಅನ್ನಿಸ್ತಾನೇ ಇಲ್ಲ ಅನ್ನೋ ಮಾತನ್ನು ಹೇಳುತ್ತಾರೆ. ಅದಕ್ಕೆ ಆರಂಭದಲ್ಲಿ ಪ್ರಿಯಮಾನ ಅನ್ನೋ ಪದ, ಶ್ರುತ್ವ ಸಂತೋಷಂ ಪ್ರಾಪ್ನುವತೆ. ಯಾರು ಹೇಳಿದ ವಿಷಯವನ್ನು ಕೇಳಿ ಸಂತೋಷ ಪಡ್ತಾರೋ ಅವರಿಗೆ ಹೇಳಿದ್ದಕ್ಕೆ ಹೇಳುವವರಿಗೆ ಭಾರಿ ಖುಷಿಯಾಗುತ್ತೆ. ಅದೇ ರೀತಿಯಲ್ಲಿ ಕೇಳತಕ್ಕಂಥ ವಿಚಾರಗಳನ್ನು ಮನನ ಮಾಡ್ತಕ್ಕಂಥ ಸಾಮರ್ಥ್ಯ ಇದ್ದವರಿಗೆ ಕೇಳೋದು ಭಾರಿ ಖುಷಿ ಅನಿಸುತ್ತೆ. ಅರ್ಜುನ ಹೇಳ್ತಾನೆ, ಭೂಜ ಕಥೆಯ ತೃಪ್ತಿರಿಹಿ ಶೃಣ್ವತಃ ನಾಸ್ತಿ ಮೇ ಅಮೃತಂ. ಭಾಗವತ ಪುರಾಣವನ್ನು ಕೇಳಬೇಕಾದರೆ ಪರಿಷ್ಠಿತ ರಾಜ ಸಹ ಅದೇ ಮಾತನ್ನೇ ಆಡ್ತಾನೆ. ಶುಕಾಚಾರ್ಯರೇ ನನಗೆ ಮತ್ತೆ ಮತ್ತೆ ಹೇಳಿ, ಎಷ್ಟು ಕೇಳಿದ್ರೂ ಸಾಕಾಗ್ತಾ ಇಲ್ಲ. ಇಬ್ಬರದು ಒಂದೇ ರೀತಿಯಾದದ್ದು. ಅರ್ಜುನ ಇಲ್ಲಿ ಈ ಮಾತಾಡ್ತಾನೆ, ಅಲ್ಲಿ ಪರಿಷ್ಠಿತ ರಾಜ ಆ ಮಾತಾಡ್ತಾನೆ. ಆತ ಮೊಮ್ಮಗ, ಈತ ವಿಶಿಷ್ಟವಾದ ರೀತಿಯಲ್ಲಿ ತಾತ. ಈತ ಭಗವದ್ಗೀತೆ ಕೇಳಿದವನು, ಆತ ಭಾಗವತ ಪುರಾಣ ಕೇಳಿದವನು. ಇಬ್ಬರ ಒಂದು ಮನೋಭಾವ ಅದೇ ರೀತಿಯಾಗಿ ಇತ್ತು. ಆತ ಇನ್ನು ಇದು ಯುದ್ಧರಂಗದಲ್ಲಿ ಈತ ಕೇಳ್ತಾ ಇದ್ದಾನೆ, ಪರೀಕ್ಷಿತ ರಾಜ ಇನ್ನು 7 ದಿವಸಕ್ಕೆ ಸಾಯ್ಬೇಕು ಅಂತ ಶಾಪವನ್ನು ಹೊಂದಿ ಉಪವಾಸದಿಂದ ಕೂತು ಕೇಳ್ತಾ ಇದ್ದಾನೆ. ಉಪವಾಸ ವ್ರತದಿಂದ ಕೂತು ಸ್ವಲ್ಪ ಕೂಡ ನನಗೆ ಸಾಕು ಅನಿಸಲೇ ಇಲ್ಲ, ಮತ್ತೆ ಮತ್ತೆ ಹೇಳಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ಆ ಶುಕಾಚಾರ್ಯರ ಭಾಗವತವನ್ನು ಶ್ರವಣ ಮಾಡೋ ತನ್ನ ಪಾಲಿಗೆ ತನ್ನ ಜೀವನದ ಅತ್ಯಂತ ದೊಡ್ಡ ಕರ್ತವ್ಯ ಎಂಬುದನ್ನು ತಿಳಿಸ್ತಾ ಇದ್ದಾನೆ. ಇಲ್ಲಿ ಆ ರೀತಿ ಹೇಳಿದಾಗ ಭಗವಂತ, ಆಯಿತು ಅರ್ಜುನ, ನೀನು ಹೇಳ್ತೇನೆ ಕೇಳು. ಅಂತತೆ ಕಥಯಿಷ್ಯಾಮಿ ದಿವ್ಯಾಹಿ ಆತ್ಮವಿಭೂತಯ. ನನ್ನ ವಿಭೂತಿಗಳು ಅತ್ಯಂತ ದಿವ್ಯವಾದವುಗಳು. ಪರಮಾತ್ಮ ರೂಪಗಳಲ್ಲಿ ಒಂದು ಹೇಯ ರೂಪ ಅಂತ ಒಂದಿಲ್ಲ. ಮನುಷ್ಯ ತನ್ನ ಅವಸ್ಥೆಗಳಲ್ಲೇನೆ ಎಲ್ಲರಿಗೂ ಕಾಣಿಸ್ಕೊಳ್ಬೇಕಾದ್ರೆ ಬರೋ ರೀತಿ ಬೇರೆ. ತಾನು ಒಬ್ಬನೇ ಇದ್ದ ಹೇಗೋ ಇರ್ತಾನೆ, 4 ಜನ ಬಂದರೆ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ತಾನೆ. ದೇವರು ಹಾಗಲ್ಲ, ಎಲ್ಲಿದ್ದರೂ ಕೂಡ ಹೇಗಿರ್ತಾನೆ ಪರಮಾತ್ಮ. ಆತನ ಯಾವ ರೂಪಗಳು ಕೂಡ ಅತ್ಯಂತ ಪೂರ್ಣ, ಅದರಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸವೇ ಇಲ್ಲ. ಇದು ಬಹಳ ಅತ್ಯಂತ ವಿಶಿಷ್ಟವಾದ ಮಾತು. ಮನುಷ್ಯ ತನ್ನ ಸ್ನೇಹಿತರ ಜೊತೆಗೆ, ಮಕ್ಕಳ ಜೊತೆಗೆ, ತಂದೆ ತಾಯಿಗಳ ಜೊತೆಗೆ ನಡ್ಕೊಳ್ಳೋ ರೀತಿಯಲ್ಲಿ ಅನೇಕ ರೀತಿಯ ವ್ಯತ್ಯಾಸ ಉಂಟು, ಮತ್ತು ಅವನ ಅನೇಕ ವಿಧವಾದ ಮನೋಭಾವದಲ್ಲಿ ವ್ಯತ್ಯಾಸ ಉಂಟು, ವಯೋಮಾನ ಬದಲಾದ ಕಾರಣದಿಂದ ವ್ಯತ್ಯಾಸ ಉಂಟು. ಆದರೆ ಪರಮಾತ್ಮನಲ್ಲಿ ಏನೂ ಇಲ್ಲ, ಪೂರ್ಣ ಮದ ಪೂರ್ಣ ಮಿದಂ. ಆದ್ದರಿಂದ ನಾನು ಹೇಳ್ತೇನೆ ಕೇಳು, ದಿವ್ಯಾಹಿ ಆತ್ಮವಿಭೂತಯ. ನನ್ನ ವಿಭೂತಿಗಳೆಲ್ಲ ಅತ್ಯಂತ ದಿವ್ಯವಾದವುಗಳು. ನಿನಗೆ ಎಲ್ಲ ಹೇಳಬೇಕು ಅಂತ ನಾ ಹೊರಟಿಲ್ಲ, ಅದು ಹೇಳೋದಕ್ಕೆ ನಿನಗೆ ಕೇಳೋದಕ್ಕೆ ನಿನಗೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾರೆ. ಹೇಳೋದಕ್ಕೆ ಪರಮಾತ್ಮನಿಗೆ ಸಾಧ್ಯ ಉಂಟು, ಆದರೆ ಕೇಳೋದಕ್ಕೆ ಅರ್ಜುನನಿಗೆ ಸಾಧ್ಯ ಇಲ್ಲ. ಕೆಲವು ಪದಾರ್ಥಗಳು ಹೇಳೋರಿಗೂ ಸಾಧ್ಯ ಇಲ್ಲ, ಕೇಳೋರಿಗೂ ಸಾಧ್ಯ ಇಲ್ಲ, ಆದರೆ ಕೆಲವು ಕೇಳೋರಿಗೂ ಸಾಧ್ಯ ಇಲ್ಲ. 1ನೇ ಕ್ಲಾಸಿನ ಹುಡುಗನಿಗೆ ತುಂಬ ಹೇಳೋದಕ್ಕೆ ಕೊನೆ ತಿಳಿಯುತ್ತೆ ಪಾಪ, ಅಷ್ಟರಲ್ಲೇ ಹೇಳಬೇಕು ಅವ್ರು ಜಾಸ್ತಿ ಇಲ್ಲ. ಆದರೆ ಮುಂದೆ ಪ್ರೈಮರಿ ಸ್ಕೂಲ್ ಮೇಸ್ಟ್ರಿಗೆ ಪಿ ಜಿ ಕ್ಲಾಸ್ ಪಾಠ ಮಾಡಿದ್ರೆ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ. ಒಂದು ರೀತಿ ಅವ್ರಿಗೆ ಲಿಮಿಟೇಷನ್ ಇದೆ, ಇವರಿಗೆ ಲಿಮಿಟೇಷನ್ ಇದೆ. ಆದರೆ ಇಲ್ಲಿ ಭಗವಂತನಿಗೆ ಲಿಮಿಟೇಷನ್ ಹೆಸರೇ ಇಲ್ಲ. ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಪ್ರಾಧಾನ್ಯತಃ ಹೇಳ್ತಾನೆ ಹೊರತು ಆ ವಿಭೂತಿಗಳಿಗೆ ಕೊನೆ ಇಲ್ಲ. ಆದ್ದರಿಂದ ಮುಖ್ಯವಾದ ವಿಭೂತಿಗಳನ್ನು ಮಾತ್ರ ಹೇಳ್ತೇನೆ. ಇಲ್ಲಿ ಅರ್ಜುನ ಪ್ರಾರ್ಥನೆ ಮಾಡಬೇಕಾದ್ರೆ ಜನಾರ್ದನ ಅಂತ ಪ್ರಾರ್ಥನೆ ಮಾಡಿದೆ. ಪರಮಾತ್ಮನ ಅನೇಕ ನಾಮಗಳಲ್ಲಿ ವಿಶ್ವಕ್ಷೇನೋ ಜನಾರ್ದನ. ಇದು ವಿಷ್ಣುಸಹಸ್ರನಾಮದ ಪದನೇ. ವಿಷ್ಣುಸಹಸ್ರನಾಮದ ಜನಾರ್ದನ ಅಂತ ಇದೆ, ಇನ್ನು ಜನಾರ್ದನ ಅಂತ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಯಾವ ಜನಾರ್ದನ ವಿಷ್ಣುವಿನ ಹೆಸರಾಗಿದೆಯೋ ಅದು ಕೃಷ್ಣನ ಹೆಸರು ಆಗಿರೋದ್ರಿಂದ ಕೃಷ್ಣ ವಿಷ್ಣುವೇ, ವಿಷ್ಣುವೇ ಕೃಷ್ಣ ಅಂತಾಯ್ತು. ಅಂದ್ರೆ ಭಗವಂತ ಅಂದ್ರೆ ಸಾಕ್ಷಾತ್ ಮಹಾವಿಷ್ಣು. ವಿಷ್ಣು ಸಹಸ್ರನಾಮ ಸ್ತೋತ್ರವೇ ಆತನ ಸರ್ವೋತ್ತಮತ್ವವನ್ನ ಸಾರ್ತಾ ಇದೆ. ಆದ್ರೆ ಅರ್ಜುನ ಆ ರೀತಿ ಉಪಾಸನೆ ಮಾಡ್ತಾ ಇದ್ದಾನಾದ್ರಿಂದ ಅವನಿಗೆ ಸರ್ವಶ್ರೇಷ್ಠವಾದಂತಹ ಪ್ರಯೋಜನ ಪಡೆಯಲು ಸಾಧ್ಯವಾಗ್ತಾ ಇದೆ. ಜನಾರ್ದನ ಅಂದ್ರೆ ಏನು ಅನೇಕರಿಗೆ ಗೊತ್ತಿರೋದಿಲ್ಲ. ಬೇರೆ ಸಾಮಾನ್ಯ ಕೆಟ್ಟ ಅರ್ಥ ಮಾಡೋದಾದ್ರೆ ಜನಗಳನ್ನು ನಾಶ ಮಾಡ್ತಾನೆ. ಜನಾನ್ ಅರ್ಧ ಇತಿ ಇತಿ ಜನಾರ್ದನ, ಜನಗಳನ್ನು ನಾಶ ಮಾಡುವವನು. ಆ ಅರ್ಥ ನಿಜ, ಅದು ಎಲ್ಲಾ ಜನಗಳನ್ನಲ್ಲ, ದುರ್ಜನಾನ್ನ ಅರ್ಧ ಇತಿ ಇತಿ ಜನಾರ್ದನ, ದುರ್ಜನರನ್ನ ನಾಶ ಮಾಡ್ತಾನೆ. ಕಂಸಾದಿಗಳನ್ನ, ಜಾತ ಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಕೌರವಾಣಾಂ ವಿನಾಶಾಯ, ದುಷ್ಟ ಜನಗಳನ್ನ ಸಂಹಾರ ಮಾಡ್ತಾನಾದ್ರಿಂದ ಪರಮಾತ್ಮನಿಗೆ ಜನಾರ್ದನ ಅಂತ ಹೆಸರು. ಒಂದು ಪ್ರಸಿದ್ಧವಾದ ಅರ್ಥ. ಅದಕ್ಕೆ ಇನ್ನೊಂದು ಅರ್ಥ, ಜನಶ್ಚಾಸೌ ಅರ್ಧನಶ್ಚ ಜನಾರ್ದನ. ಅವ ಪರಮಾತ್ಮನಿಗೆ ಜನ ಅಂತ ಹೆಸರು, ಅರ್ಧನ ಅಂತನೂ ಹೆಸರು. ಜನ ಅಂತನೂ ಹೆಸರು, ಅರ್ಧನ ಅಂತನೂ ಹೆಸರು. ಆಚಾರ ಅರ್ಥವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಜನ ಅಂತ ಯಾತಕ್ಕೆ ಕರೀತಾರೆ ಅಂದ್ರೆ, ನಜಾಯತೆ ಇತಿ ಜನ. ನಜಾಯತೆ ಅನ್ನೋ ಪದಕ್ಕೆ ಅಜ ಅಂತನೂ ಅರ್ಥ ಆಗುತ್ತೆ, ಜನ ಅಂತನೂ ರೂಪ ಬರುತ್ತೆ. ಜನ ಅಂತನ ರೂಪ, ಅಜಾಂತನ ರೂಪ. ನಜಾಯತೆ ಎಂದೂ ಪರಮಾತ್ಮನಿಗೆ ಸಂಸಾರದಲ್ಲಿ ಹುಟ್ಟೇ ಇಲ್ಲ. ಸಂಸಾರದಲ್ಲಿ ಹುಟ್ಟಿಲ್ಲ ಅಂತ ಹೇಳಿದ್ರೆ ಸಂಸಾರದ ದೋಷಗಳ ಪ್ರಸಕ್ತಿ ಅವನಿಗೆ ಬರೋದೇ ಇಲ್ಲ. ಅರ್ಧನಃ ಅರ್ಧಯತೀತಿ ಅರ್ಧನಃ, ಅವನಿಗೆ ಹುಟ್ಟಿಲ್ಲ. ಆದರೆ ತನ್ನ ಭಕ್ತರು ಮತ್ತೊಮ್ಮೆ ಹುಟ್ಟದಂತೆ ಮಾಡ್ತಾನಲ್ಲ, ಅವರ ಈ ಬಂಧನ ರೂಪವಾದ ಸಂಸಾರವನ್ನು ನಾಶ ಮಾಡ್ತಾನಲ್ಲ, ಅದಕ್ಕೆ ಅರ್ಧನ ಅಂತ. ಸ್ವತಃ ಹುಟ್ಟಿಲ್ಲದವನು ತನ್ನ ಉಪಾಸನೆ ಮಾಡತಕ್ಕಂಥ ಭಕ್ತರ ಹುಟ್ಟು ಸಾವುಗಳ ಸಂಕೋಲೆಯನ್ನ ನಾಶ ಮಾಡುವವನು, ಆದ್ದರಿಂದ ಜನಾರ್ದನ ಅಂತ ಕರೀತಿರು. ಆ ರೀತಿ ಅರ್ಜುನ ಪ್ರಾರ್ಥನೆ ಮಾಡಿದ್ರೆ ಅದೇ ಫಲವನ್ನೇ ಪಡೆಯುತ್ತಾನೆ. ಅದಕ್ಕೆ ಹಿಂದೆ ಹೇಳಿದೆ ಅರ್ಥ ಯಾಕೆ ಅಂತ ತಿಳ್ಕೊಡ್ಬೇಕು ಅಂದ್ರೆ, ಯಥಾ ಯಥಾ ಉಪಾಸತೆ ತಥೈವ ಭವತಿ. ದೇವರನ್ನ ಹೇಗೆ ಹೇಗೆ ಆರಾಧನೆ ಮಾಡ್ತಾನೋ ಹಾಗಾಗಿ ಮನುಷ್ಯ ಸಾಧನೆ ಮಾಡುತ್ತಾನೆ, ಸಿದ್ಧಿಯನ್ನು ಪಡಿತಾನೆ. ಸಿದ್ಧಿ ಅನ್ನೋದು ಉಪಾಸನೆಗೆ ತಕ್ಕಂತೆ ಇರೋದ್ರಿಂದ ಈ ರೀತಿ ಉಪಾಸನೆ ಮಾಡತಕ್ಕಂಥದ್ದು ಅತ್ಯಂತ ವಿಹಿತ. ಅದಕ್ಕೆ ಪರಮಾತ್ಮ ಹೇಳುತ್ತಾರೆ, ನಿನಗೆ ವಿಸ್ತಾರವಾಗಿ ಹೇಳೋದು ಕೊರಟಿಲ್ಲ, ಪ್ರಾಧಾನ್ಯತೆ ಹೇಳುತ್ತೇನೆ. ಅಷ್ಟನ್ನು ತಿಳ್ಕೊಂಡು ಉಪಾಸನೆಗೆ ಬೇಕಾದಷ್ಟಾಯಿತು ಅಂತ ಅರ್ಥ. ಕೇಶು ಕೇಶು ಚ ಭಾವೇಶು ಚಿಂಚೋಶಿ ಭಗವನ್ಮಯ ಅಂತ ಏನು ಕೇಳಿದ್ದಿ, ಅತ್ಯಂತ ಮುಖ್ಯವಾದಂಥ ಪದಾರ್ಥದೊಳಗೆ ನನ್ನ ಯಾವ್ಯಾವ ವಿಭೂತಿಗಳು ಇವೆ ಅಂತ ಹೇಳ್ತೇನೆ, ಅದನ್ನು ಕೇಳು. ಅಹಮಾತ್ಮ ಗುಣಾಕೇಶ ಸರ್ವಭೂತಾಶಯಸ್ಥಿತ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವ ಚ. ಇದು ಸಾಮಾನ್ಯತಃ ಒಂದು ವಿಭೂತಿ ರೂಪ. ಅರ್ಜುನ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ. ಮೊದಲನೇದು ನಾವೇನು ತಿಳ್ಕೊಂಡು ಮುಂದೆ ಶುರುವಾಗುತ್ತೆ ಅಂತ ತಿಳ್ಕೊಂಡಿರ್ತೇವೆ, ಆದಿತ್ಯಾನಾಂ ಅಹಂ ವಿಷ್ಣು ಅಂತೇಳಿ. ಇಲ್ಲಿಂದಲೇ ಶುರುವಾಗಿಬಿಟ್ಟಿದೆ. ಸಾಮಾನ್ಯ ವಿಭೂತಿ ರೂಪ ಅಂದರೆ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ಸರ್ವಭೂತ ಆಶಯ ಸ್ಥಿತ, ಸರ್ವಭೂತಗಳ ಹೃದಯದಲ್ಲಿ ನೆಲೆಸಿದ್ದೇನಲ್ಲ, ಇದು ನನ್ನ ಮೊದಲ ವಿಭೂತಿ ರೂಪ ಅಂತ ಕರೀತಾರೆ. ಅಂದರೆ ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ. ಮೊದಲನೇದು ಎಲ್ಲರೂ ಪರಮಾತ್ಮ ಅಲ್ಲ, ಎಲ್ಲವೂ ಪರಮಾತ್ಮ ಅಲ್ಲ, ಆದರೆ ಎಲ್ಲದರೊಳಗೆ ಪರಮಾತ್ಮ ಇದ್ದಾನೆ. ಇದು ಬಹಳ ಮುಖ್ಯವಾದ ಅಂಶ. ವೇದಿಕೆ ಅರ್ಥ ಮಾಡ್ಕೊಳ್ಳೋಕೆ ಹೊರಟ್ರೆ ಅಲ್ಲಿ ಕನ್ಫ್ಯೂಷನ್ ಆಗೋದು. ಎಲ್ಲವೂ ದೇವರು ಅಂತ ಹೇಳಿದ್ರೆ ಅರ್ಥನೇ ಇಲ್ಲ, ಎಲ್ಲವೂ ದೇವರು ಅಂದ್ರೆ ಅರ್ಥ ಇಲ್ಲ, ದೇವರು ಎಲ್ಲೂ ಇಲ್ಲ ಅಂದ್ರೆ ಅರ್ಥ ಇಲ್ಲ. ಆದ್ದರಿಂದ ದೇವರು ಎಲ್ಲ ಕಡೆಯೂ ಇದ್ದಾನೆ ಎಂಬುದು ದೇವರ ವೈಶಿಷ್ಟ್ಯ. ಅದಕ್ಕೆ ಸರ್ವಭೂತಾಶಯ ಸ್ಥಿತ. ನೋಡಿ, ಪರಮಾತ್ಮ ಹೇಳಬೇಕಾದ್ರೆ ಎಲ್ಲವೂ ನಾನೇ ಅಂತ ಹೇಳೋದಿಲ್ಲ, ಸರ್ವಭೂತಗಳ ಹೃದಯದೊಳಗೆ ನಾನಿದ್ದೇನೆ ಅಂತ ಹೇಳ್ತಾನೆ. ಆದ್ದರಿಂದ ಚೇತನಗಳೇ ಬೇರೆ, ದೇಹಗಳೇ ಬೇರೆ, ಪರಮಾತ್ಮನೇ ಬೇರೆ. ಆದರೆ ದೇವರಿಲ್ಲದೆ ಇರತಕ್ಕಂಥ ಪ್ರಾಣಿ ಅಂತ ಒಂದಿಲ್ಲ. ಜಡ ಪದಾರ್ಥದಲ್ಲೂ ಪರಮಾತ್ಮ ಇದ್ದಾನೆ, ಚೇತನ ಪದಾರ್ಥಗಳಲ್ಲೂ ಪರಮಾತ್ಮ ಇದ್ದಾನೆ. ಸರ್ವಭೂತ ಆಶಯ ಸ್ಥಿತ. ಅಹಮಾತ್ಮ ಗುಡಾಕೇಶ, ಹೇಗಿದ್ದೇನೆ ಅಂತ ಕೇಳಿದ್ರೆ ಆತ್ಮ ಅಂತ ಹೇಳಿದ್ದಾರೆ. ಎಲ್ಲದರೊಳಗಿದ್ದೇನೆ. ಬಸ್ಗಳು ಕೂತಿರ್ತೇವೆ, ಬಸ್ ಕಂಟ್ರೋಲ್ ನಮಗಿಲ್ಲ, ಆ ಡ್ರೈವರ್ ಕಂಟ್ರೋಲ್ ಇದೆ, ನಮಗೆ ಕಂಟ್ರೋಲ್ ಇಲ್ಲ. ಎಲ್ಲಿ ಬೇಕು ಯಾವ ಕಡೆ ತಿರುಗೋದು ನಿಲ್ಲೋದು ನಮ್ಮ ಕೈಯಲ್ಲಿಲ್ಲ, ಅವನು ಹೇಳದೆ ಮಾಡಿಸ್ಬೇಕಷ್ಟೇ, ನಮ್ಮ ಕೈಯಲ್ಲಿಲ್ಲ. ಒಳಗೆ ಕೂತಿದ್ದೇವೆ, ನಮ್ಮ ಬಸ್ ನಮ್ಮ ಹತೋಟಿಯಲ್ಲಿಲ್ಲ. ಕ್ಲಾಸಲ್ಲಿ ವಿದ್ಯಾರ್ಥಿ ಕೂತಿದ್ದಾನೆ, ಕ್ಲಾಸ್ ಅವನ ಹತೋಟಿಯಲ್ಲಿಲ್ಲ. ಪರಮಾತ್ಮ ಹಾಗಿದ್ದಾನೆ ಅಂತ ಪಶ್ಚಿಮಗಳು. ನಮ್ದೇವಳು ಪರಮಾತ್ಮ ಇದ್ಬಿಟ್ರೆ ಲಾಕ್ ಆದಾಗ ಆಯ್ತಲ್ಲ, ನಮ್ಮಳು ಹೃದಯ ಪರಮಾತ್ಮ ಲಾಕ್ ಆದಾಗ ಆಗಿಬಿಡ್ತಾನಲ್ಲ ಅಂತ ಕೇಳಿದರೆ, ಹಾಗಿಲ್ಲ, ಆತ್ಮ ಅಂತ ಹೇಳಿದ್ದಾರೆ. ಆತ್ಮ ಅನ್ನೋ ಪದ ಬಹಳ ಮುಖ್ಯವಾಗಿರ್ತಕ್ಕಂಥ ಪದ. ಸಾಮಾನ್ಯವಾಗಿ ಆತ್ಮ ಅಂದರೆ ಚೇತನ ಅಂತ ಅರ್ಥ, ಆತ್ಮ ಅಂದರೆ ಒಂದು ಮನಸ್ಸು ಅಂತ ಅರ್ಥ, ಆತ್ಮಶಬ್ದಕ್ಕೆ ತನ್ನ ಅಂತ ಅರ್ಥ, ಅನೇಕ ಆತ್ಮಶಬ್ದಕ್ಕೆ ವಾಯು ಅಂತ ಅರ್ಥ, ಆತ್ಮಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ, ಆತ್ಮಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ, ಆತ್ಮಶಬ್ದಕ್ಕೆ ಅಂತರ್ಯಾಮಿ ಅಂತ ಅರ್ಥ. ಇಲ್ಲಿ ಯಾವ ಅರ್ಥ ತಗೊಳ್ಬೇಕು ಯೋಚನೆ ಮಾಡಬೇಕು. ಸರ್ವಭೂತಾಶಯ ಸ್ಥಿತ ಹೇಗೆ ಸ್ಥಿತ ಅಂದರೆ ಆತ್ಮಸ್ಥಿತ, ಸ್ವಾಮಿಯಾಗಿ ಇದ್ದೇನೆ. ಇದು ದೇವರ ವೈಶಿಷ್ಟ್ಯ. ಪರಮಾತ್ಮ ಎಲ್ಲೆಲ್ಲಿ ಇರ್ತಾನೋ ಅಲ್ಲಲ್ಲಿ ಸ್ವಾಮಿಯಾಗಿರ್ತಾನೆ ಹೊರತು ಇಂಡಿಪೆಂಡೆಂಟ್ ಆಗಿರ್ತಾನೆ ಹೊರತು ಡಿಪೆಂಡೆಂಟ್ ಆಗಿರೋದಿಲ್ಲ. ಯಾಕಂದ್ರೆ ಹೇಳ್ತಾರೆ ಅಲ್ಲ ಹೋಗಿಬಿಟ್ರಲ್ಲ ತಡ ಆಯ್ತಲ್ಲ ಅಲ್ಲಿ ಸಿಕ್ಕಾಕೋಬಿಟ್ಟೆ ಸಿಕ್ಕಾಕೋಬಿಟ್ಟೆ ಅಂತ ಹೇಳ್ತೋ ಪಾಪ. ಎದ್ದು ಬರಾಗಿಲ್ಲ, ಪ್ರತೀತಿ ಆಯ್ತು, ಅವ್ರು ಹೋಗ್ತಾ ಇಲ್ಲ, ನಾವು ಬರಾಗಿಲ್ಲ, ಸಿಕ್ಕಾಕೋಬಿಟ್ಟೆ. ದೇವರಿಗೆ ಪ್ರಶ್ನೆ ಇಲ್ಲ. ದೇವರು ಎಂದು ಭಕ್ತರನ್ನ ನಾ ಯಾವಾಗ ಸ್ತೋತ್ರ ಮಾಡಿಬಿಟ್ಟು ಸಿಕ್ಕಾಕೋಬಿಟ್ಟಿರ್ತೀರೆಲ್ಲೋ ಅಂತ ಹೇಳಿ ಎಲ್ಲ ಪ್ರಸಂಗ ಇಲ್ಲ. ದೇವರು ಎಲ್ಲ ಕಡೆ ಆತ್ಮ ಆಗಿದ್ದಾನೆ, ಸ್ವಾಮಿಯಾಗಿದ್ದಾನೆ. ಆದ್ದರಿಂದಾಗಿನೇ ದೇವರು ಅತ್ಯಂತ ಸರ್ವತಂತ್ರ ಸ್ವತಂತ್ರ. ಇದು ದೇವರಿಗೆ ಉಳಿದರಿರುವ ವ್ಯತ್ಯಾಸ. ಇದು ನಮ್ಮ ದೇಹದಲ್ಲಿ ನಾವಿದ್ದೇವೆ, ದೇಹ ನಮ್ಮ ಹತೋಟಿಯಲ್ಲಿಲ್ಲ. ಇವಾಗ ಮನುಷ್ಯ ಯಾರು ಬೀಳ್ತಾನೆ ಇರಲಿಲ್ಲ. ದೇಹ ನಮ್ಮ ಹತೋಟಿಯಲ್ಲಿದ್ದರೆ ಬೀಳ್ತಿರಲಿಲ್ಲ, ರೋಗ ಬರ್ತಿರಲಿಲ್ಲ, ಏನೇನೋ ಆಗ್ತಿರಲಿಲ್ಲ. ದೇಹದಲ್ಲಿ ನಾವು ಇದ್ದೇವೆ, ದೇವರು ಕೂಡಿಸಿದ್ದಾನಿದ್ದೇವೆ ಹೊರತು ಬರಲಿಕ್ಕೂ ಸ್ವಂತ ಬರಲಿಕ್ಕೂ ನಮಗೆ ಶಕ್ತಿ ಇಲ್ಲ. ಶಾಶ್ವತ ಉಳಿಯೋ ಶಕ್ತಿಯೂ ಇಲ್ಲ. ದೇಹದ ಬದಲಾವಣೆಯನ್ನು ನಿಯಂತ್ರಣ ಮಾಡುವ ಶಕ್ತಿಯೂ ನಮಗಿಲ್ಲ. ಆದರೆ ದೇವರು ಹಾಗಲ್ಲ, ಸ್ವಾಮಿಯಾಗಿ ಇದ್ದಾನೆ. ಇಲ್ಲಿ ದುರ್ಯೋಧನ ಸಭೆ, ಮನೆಯಲ್ಲಿ ಸ್ವಾಮಿಯಾಗಿರೋ ದೊಡ್ಡದಲ್ಲ, ಕೆಲಸಕ್ಕೆ ಅಲ್ಲೂ ಇರೋದಿಲ್ಲ, ಪಾಪ ಯಾರು ಮಾತೇ ಕೇಳೋದಿಲ್ಲ, ಅದೊಂದು ರೀತಿ ಇರ್ತಾನೆ ಪಾಪ. ಆಫೀಸರ್ ಮತ್ತು ಆಫೀಸ್ನಲ್ಲಿ ಯಾರು ಕೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳಿ ಸಾರ್ ಅಂದ್ರೆ ಮುಗಿತು ಕತೆ ಒಂದು. ಇಲ್ಲಿ ಮನೆಯಲ್ಲೇ ಸುಮ್ಮನೆ ಕೊಡಯ್ಯ ಅಂದ್ರೆ ಮುಗೀತು. ಆದರೆ ಬೇರೆ ಕಡೆಯಂತೂ ಭಾರಿ ಕಷ್ಟ, ಬೇರೆಯವ್ರ ಮಾತು ಕೇಳೋ ಪ್ರಶ್ನೆ ಇರೋದೇ ಇಲ್ಲ. ಆದ್ರೆ ದುರ್ಯೋಧನನ ಸಭೆ, ದುರ್ಯೋಧನ ಇನ್ನೇನು ಕಷ್ಟ ಸಿಕ್ಕಿಬಿಟ್ಟೆ ನಮ್ಮ ಕೈಲೆ, ನಮ್ಮ ಕೈಲಿ ಬಂದ್ಬಿಟ್ಟೆ ಹಿಡ್ಕೊಂಡ್ಬಿಟ್ರೆ ಮೂರೇ ಕತೆ ಆ ಥರ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆಗ ಕೃಷ್ಣ ವಿಶ್ವರೂಪ ತೋರಿಸ್ತಾರಲ್ಲ, ಏನು ಆಶ್ಚರ್ಯ. ನಾನು ಆತ್ಮ ಸ್ವಾಮಿನ, ಹೆಸರು ದುರ್ಯೋಧನನ ಸಭೆ, ಆದರೆ ಸ್ವಾಮಿತ್ವ ಪರಮಾತ್ಮಂದ ಹೊರತು ದುರ್ಯೋಧನನದಲ್ಲ. ಎಲ್ಲಿ ಬೇಕಾದರೂ ಹೋಗಲಿ ಸ್ವಾಮಿತ್ವ ಅವನದ್ದೇನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ದೇವರನ್ನು ಹೇಗೆ ಆರಾಧನೆ ಮಾಡಬೇಕು ಗೊತ್ತಾಗ್ತದೆ. ಆ ರೀತಿ ಮಾಡಿದ್ದಕ್ಕೆ ಉಪಯೋಗ ಏನಾಯಿತು? ಹನುಮಂತ ಯಾವಾಗಲೂ ದೇವರನ್ನ ಹಾಗೆ ಆರಾಧನೆ ಮಾಡ್ತಾರೆ, ವಾಯುದೇವರು ಯಾವಾಗಲೂ ಹಾಗೆ ಮಾಡ್ತಾರೆ. ಆದ್ದರಿಂದ ಅವರೇನು ಮಾಡಿದರು? ರಾವಣನ ಸಭೆಗೆ ಹೋದರು. ಅವರೊಬ್ಬರೇ ಇಲ್ಲಿ, ಯಾರ್ಯಾರು ಇಲ್ಲ ಜೊತೆಗೆ, ಯಾರು ರಥ ಗೀತ ಗೀತ ಗಜ ಗದ ಗೀತ ಏನೇನೂ ಇಲ್ಲ, ಕವಚ ಕೂಡ ಇಲ್ಲ. ದುರ್ಯೋಧನನ ಸಭೆಯಲ್ಲಿ ಕೃಷ್ಣ ಹೇಗೆ ಮಾತಾಡ್ತಾನೋ, ರಾವಣನ ಸಭೆಯಲ್ಲಿ ಹನುಮಂತ ಹೇಗೆ ಮಾತಾಡ್ತಾನೆ. ಹಲೋ ದುರ್ಯೋಧನ, ಪಾಂಡವ ರಾಜ್ಯ ಕೊಡ್ತೀಯೋ ಇಲ್ವೋ ಹೇಳು, ಇದ್ರೆ ಹಾಳಾಗಿ ಹೋಗ್ತೀನಿ ನೋಡು ಅಂತ ಕೃಷ್ಣ ಹೇಳಿದರೆ, ಅಲ್ಲಿ ಹನುಮಂತ ಹೇಳ್ತಾನೆ, ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯಸಿ. ನೀನೇನಾದರೂ ರಾಮನಿಗೆ ಸೀತೆಯನ್ನು ಒಪ್ಪಿಸ್ತಾ ಹೋದರೆ ಸಕುಟುಂಬ ಸಪರಿವಾರನಾಗಿ ನಾಶವಾಗಿ ಹೋಗ್ತೀನಿ ನೋಡು ಅಂತ ಹೇಳ್ತಾನೆ. ಈ ಮಾತನ್ನು ಒಬ್ಬರು ಹೇಳೋದು ಎಷ್ಟು ಕಷ್ಟ ಲೆಕ್ಕ ಹಾಕಿ. ಹಿಂದೆ ಯಾರು ಇದ್ದರೆ ಸಪೋರ್ಟ್ ಯಾರೂ ಇಲ್ಲ, ಒಬ್ಬನೇ. ಆಯುಧಗಳಿಲ್ಲ, ಕವಚ ಇಲ್ಲ, ಏನೇನೂ ಇಲ್ಲ. ಈ ಮಾತನ್ನು ಯಾತಕ್ಕೆ ಹೇಳ್ತಾನೆ? ದಾಸೋಹಂ ಕೋಸಲೇಂದ್ರಸ್ಯ, ನನ್ನ ಒಳಗೆ ಪರಮಾತ್ಮ ಇದ್ದಾನೆ, ಅವನು ಸ್ವತಂತ್ರ. ಈ ಉಪಾಸನೆ ಮಾಡಿದ್ದರ ಫಲ ಹಾಗಿದ್ದ. ಅಂದರೆ ದೇವರನ್ನು ಯಾವಾಗ ನಾವು ಆರಾಧನೆ ಮಾಡ್ತೇವೆ, ಸರ್ವಸ್ವಾಮಿ ಸ್ವತಂತ್ರ ಅಂತ ಆರಾಧನೆ ಮಾಡ್ತೇವೆ, ನಮಗೆ ಸಾಧ್ಯವಾದಷ್ಟು ಹಿರಿಮೆಯನ್ನು ಪರಮಾತ್ಮ ತಂದುಕೊಡ್ತಾನೆ, ಗೌರವವನ್ನು ಬರಹಾಗಿ ಪರಮಾತ್ಮ ಮಾಡ್ತಾನೆ. ಹನುಮಂತನ ಸಾಮರ್ಥ್ಯದ ಮೂಲ ಅದೇನು? ಅದಕ್ಕೆ ನಾನು ರಾಮನ ದಾಸ ಅಂತ ಹೇಳ್ಕೊಂಡಲ್ಲ, ರಾಮ ಪರಮಾತ್ಮನಾಗಿ ಏನನ್ನೂ ಮಾಡಬಲ್ಲ, ಹನುಮಂತ ಪರಮಾತ್ಮನ ಭಕ್ತನಾಗಿ ರಾಮ ಹೇಳಿದ ಏನನ್ನೂ ಮಾಡಬಲ್ಲ. ಇದು ರಾಮ ಮತ್ತು ಹನುಮಂತರ ಸಂಬಂಧ. ಇದನ್ನ ಯಾತಕ್ಕೆ ಹೇಳಿದ್ದರೆ, ಉಪಾಸನೆಯ ಪ್ರಯೋಜನ ನಮಗೆ ಆಗ್ತದೆ ಅಂತ ಅರ್ಥ. ಉಪಾಸನೆ ಹಾಗೆ ಮಾಡಿದರೆ ಆ ಸಿದ್ಧಿ ನಮಗಾಗಿ ಬರೋದ್ರಿಂದ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ, ಅಹಂ ಆದಿಶ್ಚ ಮಧ್ಯಂಚ, ಎಲ್ಲ ಪ್ರಾಣಿಗಳಿಗೆ ಆದಿ ನಾನೇ, ಮಧ್ಯಂಚ ಮಧ್ಯ ನಾನೇ, ಭೂತಾನಾಂ ಅಂತ ಏವಚ ಅದರ ಕೊನೆನೂ ನಾನೇ. ಆದಿ ಅಂದ್ರೆ ಹುಟ್ಟು, ಮಧ್ಯ ಅಂದ್ರೆ ಸ್ಥಿತಿ, ಅಂತ ಅಂದ್ರೆ ನಾಶ. ಎಲ್ಲ ವ್ಯಕ್ತಿಗಳ ಪ್ರಾಣಿಗಳ ವಸ್ತುಗಳ ಹುಟ್ಟು, ಅದರ ಇರುವಿಕೆ ಮತ್ತು ನಾಶ ಎಲ್ಲವೂ ನನ್ನ ಅಧೀನದಲ್ಲಿದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಏನು ಎಲ್ಲೇ ನಡೀಲಿ ಅದು ದೇವರಿಂದ ಆದದ್ದು. ಅದು ಒಳ್ಳೇದಿರಬಹುದು, ಕೆಟ್ಟದಿರಬಹುದು, ದೇವರು ಎಂದು ಕೆಟ್ಟದ್ದು ಮಾಡೋದಿಲ್ಲ. ಆದರೆ ಅವರ ಯೋಗ್ಯತೆ ಸಾಧನೆ ಆಗಿದ್ರೆ ಅಂತ ತಂದುಕೊಡ್ತಾನೆ ಅಷ್ಟೇ. ಇವತ್ತು ದೇವರು ಅತ್ಯಂತ ಒಳ್ಳೆ ಮೇಷ್ಟ್ರು, ಫೇಲ್ ಮಾಡ್ತಾನೆ ಅದಕ್ಕೆ ಬರೋದಿಲ್ಲ ಅವನು ಅಷ್ಟೇ. ಅದು ಮೇಷ್ಟ್ರು ಫೇಲ್ ಮಾಡಿತ್ತು ಅಲ್ಲ, ಅವ್ರಿಗೆ ಬರದೇ ಇಲ್ಲ. ಇವತ್ತು ಆ ರೀತಿ ನಾವು ತಿಳ್ಕೊಳ್ಬೇಕು, ಎಲ್ಲೆಲ್ಲಿ ನಮಗೆ ಕೆಟ್ಟದ್ದಾಗುತ್ತೋ ದೇವರು ಕೆಟ್ಟದ್ದು ಮಾಡ್ತಾನೆ ಹೌದು, ಆದರೆ ನಮಗೆ ಕೆಟ್ಟದಾಗಲಿ ದೇವರು ಮಾಡಿದ್ದಲ್ಲ, ನಮ್ಮ ಸಾಧನೆ ಆಗಿತ್ತು ಅಂತ ಆ ಫಲ ಕೊಡ್ತಾನೆ ಅಷ್ಟೇ. ಆಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ, ಇದು ಸಾಮಾನ್ಯತಾ ವಿಭೂತಿ ರೂಪ. ಇದನ್ನುಸಂಧಾನ ಮಾಡೋದಕ್ಕೆ ಎಲ್ಲೆಲ್ಲ ಹುಡುಕಬೇಕಾಗಿಲ್ಲ, ನಮ್ಮ ಒಳಗೇ ದೇವರಿದ್ದಾನೆ ಅಂತಕ್ಕಂಥ ಒಂದು ಭಾವನೆ. ಮತ್ತು ನಮ್ಮ ಎದುರಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥದಲ್ಲಿ ದೇವರಿದ್ದಾನೆ. ಸಾಮಾನ್ಯವಾಗಿ ಅನೇಕರು ಸಮಾರಾಧನೆ ಮಾಡಿದ್ರೆ ತುಂಬ ಜನ ಊಟಕ್ಕೆ ಹೇಳ್ತಾರೆ, ಯಾತಕ್ಕೆ? ಅಷ್ಟು ಜನಗಳು ಪರಮಾತ್ಮ ಇರ್ತಾನಲ್ಲ, ಹೆಚ್ಚು ಕಡೆ ಮುಟ್ಟದಾಗ್ತದೆ ಅಂತ, ಹೆಚ್ಚು ಕಡೆ ಮುಟ್ಟಿಸಿದಂತೆ ಆಗ್ತದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ, ಅನೇಕರು ಅನೇಕ ಕಡೆ ಬೇರೆ ಬೇರೆ ಬ್ಯಾಂಕಲ್ಲಿ ದುಡ್ಡಿಟ್ಟಿರ್ತಾರೆ, ಬೇರೆ ಬೇರೆ ಬ್ಯಾಂಕಲ್ಲಿ, ಒಂದೇ ಕಡೆ ಅಕ್ಷ ಮುಳುಗೋಗ್ಬಿಟ್ರೆ ಹೋಗೇ ಬಿಡುತ್ತೆ ಅಂತ ಹೇಳಿಬಿಟ್ಟು, ಸ್ವಲ್ಪ ಅಕಸ್ಮಾತ್ ಅಯೋಗ್ಯ ಏನಾಗಿದ್ರೆ ವೇಸ್ಟ್ ಆಗಿಬಿಡುತ್ತೆ. ತುಂಬ ಜನ ಇದ್ದಾಗ ನಾಲ್ಕು ಜನ ಒಳ್ಳೆಯವ್ರು ಸಿಕ್ಕರೆ ಎಷ್ಟು ಪುಣ್ಯ ಬಂತು ಅದರೊಳಗೆ. ಒಂದು 1000 ಜನಕ್ಕೆ ಹಾಕಿದ್ರೆ 5-6 ಜನ ಒಳ್ಳೆಯವ್ರು ಸಿಕ್ಬಿಟ್ರು, ಬೇಕಾದಷ್ಟು ಉದ್ಧಾರ ಆಗೋಗ್ಬಿಟ್ಟು ಅವರು. ಯಾಕಂದ್ರೆ ಅವರ ಅನುಸಂಧಾನದ ಕ್ರಮ ತುಂಬ ಶ್ರೇಷ್ಠವಾಗಿರೋದ್ರಿಂದ ಸಿದ್ಧಿ ಬರ್ತದೆ. ಉಂಡೋದರೆ ಫಲ ಬರೋದಿಲ್ಲ, ಉಂಡೋನು ಅನುಸಂಧಾನ ಮಾಡಿ ತಗೋಬೇಕಾದ್ರೆ. ಇವತ್ತು ತನ್ನ ಜೇಬಲ್ಲಿ ದುಡ್ಡು ಹಾಕೊಂಡ್ಬಿಟ್ರೆ ನಮಗೆ ಮೋಸ. ಅವ್ರು ಸರ್ಕಾರ ಕಟ್ಟಬೇಕು ಅವನು, ಆವಾಗ ನಾವು ಕಟ್ಟಿದ ದುಡ್ಡು ಸರ್ಕಾರಕ್ಕೆ ಹಾಕಿ ಮುಟ್ಟಬೇಕು. ನಾವು ಹಾಕಿದ ಊಟ ದೇವರಿಗೆ ಮುಟ್ಟಬೇಕು, ನಾವು ಹಾಕಿದ ಊಟ ಅವರೊಟ್ಟೆ ಮುಟ್ಟಬಾರ್ದು, ದೇವರಿಗೆ ಮುಟ್ಟಬೇಕು. ನಾವು ಕೊಟ್ಟ ಕಾಣಿಕೆ ದೇವರ ಪ್ರೀತಿ ವಿನಿಯೋಗ ಆಗಬೇಕು. ಅನುಸಂಧಾನ ಯಾವಾಗ ಬರುತ್ತೆ ಅಂದರೆ ಎಲ್ಲ ಕಡೆ ದೇವರಿದ್ದಾನೆ ಮತ್ತು ಸ್ವಾಮಿಯಾಗಿ ಇದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿ ಇದ್ದಾನೆ. ಇದನ್ನು ಅರ್ಜುನನಿಗೆ ಹೇಳ್ತಾ ಗುಡಾಕೇಶ ಅಂತ ಸಂಬೋಧನೆ ಮಾಡ್ತಾನೆ. ಈ ಪದ ಹಿಂದೆ ಬಂದಿತ್ತು 2ನೇ ಅಧ್ಯಾಯದಲ್ಲೇನೆ. ಏವ ಮುಕ್ತ ಶ್ರೀಕೇಶಂ ಗುಡಾಕೇಶ ಪರಂತಪ ನಯೋತ್ಸೇಯಿತಿ ಗೋವಿಂದಂ ಉಕ್ತ್ವಾ ತುಷ್ಣೀಂ ಬಹೂವಃ. ಗುಡಾಕೇಶನಾದ ಅರ್ಜುನ ಋಷಿಕೇಶನಾದ ಕೃಷ್ಣನನ್ನು ಕುರಿತು ನಯೋತ್ಸೇ ನಾನು ಯುದ್ಧ ಮಾಡಲಾರೆ ಅಂತ ಹೇಳಿ ಸುಮ್ಮನೆ ಕೂತು ಬಿಟ್ಟ ಅಂತ ಬಂದಿದ್ದು. ಅಲ್ಲಿ ಗುಡಾಕೇಶ ಶಬ್ದಕ್ಕೆ ಅರ್ಥ ಹೇಳಿದ್ದು ಗುಡಾಕ ಈಶ, ಗುಡಾಕಾಯ ಈಶ ಗುಡಾಕೇಶ. ಗುಡಾಕ ಅಂದರೆ ನಿದ್ರೆ, ಗುಡಾಕೇಶ ಅಂದರೆ ನಿದ್ರೆ ಗೆದ್ದವನು ಅಂತ ಅರ್ಥ. ಅಂದರೆ ಅದೇ ಅಟೆಂಟಿವ್ ಆಗಿ ಕೇಳ್ತಿದ್ದೀಯಲ್ಲ ನಿನಗೆ ಹೇಳ್ತೇನೆ ಅಂತ ಅರ್ಥ. ಕೇಳ ನಿದ್ದೆ ಮಾಡ್ತಿದ್ರೆ ಎಷ್ಟು ಉತ್ಸಾಹ ಬರಬೇಕು ಹೇಳೋದಕ್ಕೆ, ಸಾಧ್ಯವೇ ಇಲ್ಲ. ಕತೆ ಹೇಳರಿಗೆ ಹೂ ಅಂತಿರ್ಬೇಕಾದ್ರೆ ವಿವರ ಆಗೋದಿಲ್ಲ. ಕತೆ ಹೇಳ್ತಿರ್ಬೇಕಾದ್ರೆ ಹೂ ಹೂ ಅಂತಿದ್ರೆ ಕತೆ ಹೇಳ್ತಿಲ್ಲ, ಸ್ಟಾಪ್ ಆಗಿ ಸ್ಟಾಪ್ ಆಗಿಬಿಡುತ್ತಂತ ಅಷ್ಟೇ. ಹೂವನ್ನು ಅದು ಹೂ ಅಂದ್ರೆ ರೆಸ್ಪಾಂಡ್ ಮಾಡು ಅಂತ ಅರ್ಥ. ರೆಸ್ಪಾಂಡ್ ಮಾಡಿದವರು ಉತ್ತರ ಇಲ್ಲ. ನೀನು ಗುಡಾಕೇಶ ಅಟೆಂಟಿವ್ ಆಗಿ ಕೇಳ್ತಿದ್ದೀಯಲ್ಲ ಅದಕ್ಕೆ ಹೇಳ್ತೇನೆ ಅಂತ ಅರ್ಥ. ಅಟೆಂಟಿವ್ ಆಗಿ ಕೇಳ್ತಿರೋದಕ್ಕೆ ಹೇಳ್ತೇನೆ ಹೊರತು ಸುಮ್ಮನೆ ಹೇಳ್ತಿರಲಿಲ್ಲ. ಹಿಂದೆ ಹೇಳಿದೆ ಅದಕ್ಕೆ ಏನೇಕರಿ ಬೇರೆ ಈ ಪದಕ್ಕೆ ಅರ್ಥ ಮಾಡಕ್ಕೆ ಅನೇಕರಿ ಆಗಿಲ್ಲ. ಋಷಿಕೇಶ ಶಬ್ದಕ್ಕೆ ಅರ್ಥ ಮಾಡೋದು ಬರೋದಿಲ್ಲ, ಬೇಡ. ಗುಡಾಕೇಶ ಶಬ್ದನೇ ಅರ್ಥ ಆಗಿಲ್ಲ. ಗುಡಾಕೇಶ ಅಂದ್ರೆ ಹಿಂದೆ ಹೇಳಿದ್ದೆ, ಕೆಲವು ಏನು ಅರ್ಥ ಬರೋದು ಗೊತ್ತಾ, ಗುಂಗುರು ಗೂದಿಲಿನ ಅವನು. ಅರ್ಜುನ ಕೂದಲು ಯಾರು ಬೇಕಾಗಿದೆ ಸಮಯ ಯುದ್ಧದಲ್ಲೂ ಕೂದಲು ಯಾರು ನೋಡ್ತಾರೆ? ಈಗ ಡಾಕ್ಟರ್ ಬಂದಿರ್ತಾರೆ, ಹೇಗಿದ್ದಾರೆ, ಹೈಟ್ ಗಿಟ್ ಕೇಳ್ತಾರ, ಔಷಧಿ ಕೊಡಕ್ಕೆ ಬರುತ್ತೆಲ್ಲ ಕೇಳ್ತಾರೆ ಹೊರತು ಹೈಟು ವೇಟ್ ತಗೊಂಡು ಏನು ಮಾಡ್ತಾರೆ ಸಮಯದೊಳಗೆ? ಏನು ಕೆಲಸಕ್ಕೆ ಬರೋದಿಲ್ಲ, ಇರ್ರೆಲೆವೆಂಟ್ ಮೀನಿಂಗ್ ಬರೀತಾರೆ. ಅದು ಈ ರೀತಿ ಬರೋದು ಗೀತಾರ್ಥ ಹೇಗಾಗ್ತದೆ? ಅರ್ಜುನ ನಿದ್ರೆಯನ್ನು ಗೆದ್ದವನು ಹಿಂದೆ ಹೇಳಿದೆ. ಕಿರಾತಾರ್ಜುನಿಯ ಪ್ರಸಂಗದೊಳಗೆ ಇಂದ್ರಕೀಲ ಪರ್ವತಕ್ಕೆ ಹೋಗಿ ಅರ್ಜುನ 6 ತಿಂಗಳು ತಪಸ್ಸು ಮಾಡುತ್ತಾನೆ. 6 ತಿಂಗಳು, 6 ತಿಂಗಳ ತಪಸ್ಸಲ್ಲಿ ಒಂದು ಕ್ಷಣ ಕಣ್ಮುಚ್ಚಿದ್ದಿಲ್ಲಂತೆ, ಆ ರೀತಿ ಎದ್ದಿದ್ದಂತೆ. ಅದಕ್ಕೆ ಗುಡಾಕೇಶ ಅನ್ನೋ ಹೆಸರು ಸಾರ್ಥಕವಾಗುತ್ತದೆ. ಅಂದರೆ ಒಂದು ಕ್ಷಣ ಕಣ್ಣು ಮುಚ್ಚಿಲ್ಲ ಅಂತ ಕೇಳಿದರೆ ಏನು ಆಶ್ಚರ್ಯ! ಅಷ್ಟು ನಿಷ್ಠೆ ಉಪಾಸ, ಅದರ ಫಲ ಆ ರೀತಿ ಇದ್ದಿದ್ದಕ್ಕೆ ಸಾಕ್ಷಾತ್ ರುದ್ರದೇವರು ಪ್ರತ್ಯಕ್ಷರಾದರು, ಪಾಶುಪತಾಸ್ತ್ರ ಸಿಕ್ತು. ಅದರಿಂದ ಎಂಥೆಂಥ ಸಾಧನೆ ಮಾಡ್ತಾನೆ ಅರ್ಜುನ ಅಂತ ಗೊತ್ತಾದರೆ ಗುಡಾಕೇಶ ಅನ್ನೋ ಶಬ್ದ ಸಾರ್ಥಕವಾದ ಶಬ್ದ. ಅದಕ್ಕೆ ಅರ್ಜುನ ನೀನು ಗುಡಾಕೇಶನಾಗಿದ್ದಿ ಅಂತ ಹೇಳ್ತಾ ಇದ್ದೇನೆ, ಈಗ ಆರಾಧನೆ ಮಾಡಬೇಕು. ಇಷ್ಟು ಹೇಳಿ ಮುಂದುವರಿಸ್ತಾ ಇದ್ದಾನೆ. ಆದಿತ್ಯಾನಾಂ ಅಹಂ ವಿಷ್ಣು, ಅಹಂ ವಿಷ್ಣು ತೇಜಸಾಂ ರವಿರಂಶುಮಾನ್, ಹೀಗೆ ಬೆಳೆಸ್ತಾ ಹೋಗ್ತಾನೆ. ಮುಂದೆ ಒಂದೊಂದನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಮರೀಚಿರಿ ಮರುತಾಮಸ್ಮಿ ರುದ್ರಾಣಾಮಸ್ಮಿ ಶಂಕರಃ, ಇಂದ್ರಿಯಾಣಾಂ ಮನಶ್ಚಾಸ್ಮಿ, ಭೂತಾನಾಮಸ್ಮಿ ಚೇತನ, ವೇದಾನಾಂ ಸಮವೇದೋಸ್ಮಿ, ದೇವಾನಾಮಸ್ಮಿ ವಾಸವಃ. ಇದರಿಂದ ವಿಭೂತಿ ರೂಪಗಳ ವರ್ಣನೆ ಸ್ಪೆಸಿಫಿಕ್ ಆಗಿ ಹೇಳ್ತಾವೆ. ಜನರಲ್ ಆಗಿ ಹೇಳಿದ ಇಷ್ಟೊತ್ತು, ಇದು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ನಾನು ಯಾವ್ಯಾವ ದೇವತೆಗಳಲ್ಲಿ ಏನೇನಾಗಿದ್ದೇನೆ. ಆದಿತ್ಯಾನಾಂ ಅಹಂ ವಿಷ್ಣು, ಸೂರ್ಯರಲ್ಲಿ ನಾನು, ಆದಿತ್ಯರಲ್ಲಿ ನಾನು ವಿಷ್ಣುವಾಗಿದ್ದೇನೆ. ಅನೇಕರಿಗೆ ವಿಷಯಗಳೇ ಅದು ಏನೇನೂ ಗೊತ್ತಿರೋದಿಲ್ಲ. ಸೂರ್ಯರುಗಳಲ್ಲಿ ಸೂರ್ಯ ನೋಡಿದ್ರೆ ಒಂದು ಸೂರ್ಯರುಗಳಲ್ಲೇ ಪಾದೆ ನಮ್ಮ ಅರ್ಥ ಆಗೋದಿಲ್ಲ. ಒಬ್ಬ ಸೂರ್ಯ ಇದ್ದಾನೆ, ಸೂರ್ಯರುಗಳನ್ನೂ ವಿಷ್ಣುವೇನಾಗಿರ್ತಾನೆ ಈ ಮಧ್ಯೆ ನಮಗೆ ಗೊತ್ತೇ ಆಗೋದಿಲ್ಲ. ಆದರೆ ಪುರಾಣಗಳು ಹೇಳ್ತವೆ, ಮಹಾಭಾರತದಲ್ಲೇ ಬರ್ತದೆ, 12 ಆದಿತ್ಯರಿದ್ದಾರೆ ಅಂತ ಹೇಳಿದ್ದಾರೆ. 12 ಆದಿತ್ಯರಿದ್ದಾರೆ ಅಂದರೆ ಸೂರ್ಯಮಂಡಲ ಒಂದೇ ಇದೆಯಲ್ಲ ಅಂತ ಕೇಳಿದರೆ, ಸೂರ್ಯಮಂಡಲ ಬೇರೆ, ಅದಕ್ಕೆ ಅಭಿಮಾನಿ ದೇವತೆಗಳು ಬೇರೆ. ಸೂರ್ಯಮಂಡಲ ಒಂದೇ, ಅದಕ್ಕೆ 12 ಜನ ಸೂರ್ಯರಿದ್ದಾರೆ, ಶಿಫ್ಟಲ್ಲಿ ವರ್ಕ್ ಮಾಡ್ತಾರೆ ಅಂತ ಹೇಳ್ತಾರೆ. ನಮಗೀಗ ಸೂರ್ಯಮಂಡಲವೇ ಸೂರ್ಯ ಅಲ್ಲ, ಶಿಫ್ಟ್ ಅದು 24 ಅವರ್ಸ್ ಆಫೀಸು, 24 ಅವರ್ಸ್ ವರ್ಕ್ ಮಾಡ್ತದೆ. ಆದರೆ ಒಬ್ಬ ಆಫೀಸರ್ ಇಲ್ಲಾಗ ಎಲ್ಲ ಶಿಫ್ಟ್ ಚೇಂಜ್ ಆಗ್ತಾ ಹೋಗ್ತದೆ. 7 ತಾಸಿಗೆ 8 ತಾಸಿಗೆ ಶಿಫ್ಟ್ ಚೇಂಜ್ ಮಾಡಿದಾಗೆ ದೇವರು ಈ ಕಾಲಕ್ಕೆ ಅಂತ ಚೇಂಜ್ ಆಗ್ತಾ ಹೋಗ್ತಾರಂತೆ. ಅದನ್ನೆಲ್ಲ ಭಾಗವತ ಪುರಾಣ 12ನೇ ಸ್ಕಂದದೊಳಗೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ರೂಪದ ಸೂರ್ಯ ನಿಯಮನ ಮಾಡ್ತಾನೆ ಅಂತ ಹೇಳ್ತಾರೆ. ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಸೂರ್ಯರ ರೂಪದ ಸೂರ್ಯ ನಿಯಮನವನ್ನು ಮಾಡ್ತಾನೆ. ಇವರು ಅದೇ ಆಫೀಸೇ, ಅದೇ DC ಆಫೀಸೇ, ಅದು ಡೆಪ್ಟಿಗೋಸ್ಟರ್ ಒಬ್ಬನೇ ಇರೋದಿಲ್ಲ, ಇನ್ಚಾರ್ಜ್ ಇದ್ದಾಗ ಬೇರೆ, ಬೇರೆ ಹೋದರೆ ಟ್ರಾನ್ಸ್ಫರ್ ಆದರೆ ಬೇರೆ, ಏನೋ ಒಂದು. ಆದರೆ ಆಫೀಸ್ ಮಾತ್ರ ಒಂದೇ. ಅದೇ ರೀತಿ ಮತ್ತು ಪರಮಾತ್ಮ ಈ ಆದಿತ್ಯರು ಅಂತಿದ್ದಾರ, 12 ಜನ ಆದಿತ್ಯರಿದ್ದಾರೆ, 12 ಜನ ಆದಿತ್ಯರಿದ್ದಾರೆ. ಪ್ರಳಯ ಕಾಲದಲ್ಲಿ ಮಾತ್ರ 12 ಜನ ಏಕಕಾಲಕ್ಕೆ ಬರ್ತಾರೆ, ಆಗ ಭೂಮಿ ಉಳಿಲಕ್ಕೆ ಆಗೋದಿಲ್ಲ, ಬರ್ನ್ ಆಗಿಬಿಡುತ್ತದೆ ಅಂತ ಹೇಳ್ತಾರೆ. 12 ಜನ ಆದಿತ್ಯರ ಶಕ್ತಿ ಒಂದೇ ಕಡೆಗೆ ಬರೋದ್ರಿಂದ ಬರ್ನ್ ಆಗಿಬಿಡ್ತಾರೆ. ಹರಿಯಮ, ಭಗ, ತ್ವಷ್ಟ, ಸವಿತಾ, ವಿಪೂಷ, ಹೀಗೆಲ್ಲ 12 ಜನ ಸೂರ್ಯರಿದ್ದಾರೆ. ಅದರೊಳಗೆ ವಿಷ್ಣು ಅಂತ ಸೂರ್ಯ ಇದ್ದಾನಲ್ಲ ಅವನು ನಾನೇ ಅಂತ ಹೇಳ್ತಾನೆ. ಇದು ವಿಶೇಷ. ದ್ವಾದಶ ಆದಿತ್ಯರಲ್ಲಿ 11 ಜನ ಬೇರೆ ಗುಂಪಿನವರು, 11 ಜನ ಬೇರೆ ಗುಂಪಿನವರು. ಒಬ್ಬ ಸಾಕ್ಷಾತ್ ಉರುಕ್ರಮ ಅಂತ ಒಬ್ಬ ಸೂರ್ಯ ಇದ್ದಾನೆ, ಉರುಕ್ರಮ ಅಂತ ಒಬ್ಬ ಸೂರ್ಯ, ಆತ ಸಾಕ್ಷಾತ್ ಮಹಾವಿಷ್ಣು. ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು. ಅಂದ್ರೆ ದ್ವಾದಶ ಆದಿತ್ಯರಿದ್ದಾರೆ, ಒಬ್ಬ ಸೂರ್ಯ ಮಂಡಲ ನೋಡಿದರೆ ಪುಣ್ಯ, ಕುರುಡರಿಗೆ ಅದೇ ಗೊತ್ತಿರೋದಿಲ್ಲ. ಫಸ್ಟ್ ಆಫ್ ಆಲ್ ಒಬ್ಬ ಸೂರ್ಯನೇ ಗೊತ್ತಿರೋದಿಲ್ಲ, ಆದರೆ ಬರೀ ಕಂಡರೆ ಸೂರ್ಯ ಮಂಡಲ ಕಾಣಿಸ್ತದೆ ಹೊರತು ದೇವತೆಗಳಿಗೆ ಕಾಣಿಸೋದಿಲ್ಲ. ಆದರೆ ದೇವತೆ ಇದ್ದಾನೆ ಅಂತ ಗೊತ್ತಾದವರಿಗೆ ಕೂಡ 12 ಜನ ಇದ್ದಾರೆ ಅಂತ ಗೊತ್ತಿರೋದಿಲ್ಲ. ಅದು ಗೊತ್ತಿದ್ದವರಿಗೆ 12 ಒಬ್ಬ ಸಾಕ್ಷಾತ್ ನಾರಾಯಣ, ಅದು ಬಹಳ ಮುಖ್ಯ. ಆದ್ದರಿಂದ ಆದಿತ್ಯಾನಾಮಹಂ ವಿಷ್ಣು, ಸೂರ್ಯರೊಳಗೆ ನಾನು ಉರುಕ್ರಮ ಅನ್ನ ಸೂರ್ಯ ಇದ್ದಾನಲ್ಲ, ನಾನು ವಿಷ್ಣುವೇ ಆಗಿದ್ದೇನೆ, ಬೇರೆಯವರಲ್ಲ. ಇದರಿಂದ ಏನು ವಿಷಯ ಗೊತ್ತಾಯ್ತು ಯೋಚನೆ ಮಾಡಿ. ಗಾಯತ್ರಿ ಮಂತ್ರ ಇದು. ಇದು ಯಾರ ಮಂತ್ರ ಅಂತ ಪ್ರಶ್ನೆ ಇದೆ. ಸಾಮಾನ್ಯ ತಿಳ್ಕೊಂಡಿದ್ದೇನು, ಅದು ಒಂದು ಸೂರ್ಯ ಮಂತ್ರ ಅಂತ ತಿಳ್ಕೊಂಡಿದ್ದಾರೆ. ಅಷ್ಟೇ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ಸವಿತಾ ದೇವತಾ ಅಂತ ಹೇಳಿದ್ದೇನೆ. ಸವಿತ್ರ ಅಂದ್ರೆ ಸೂರ್ಯ, ಅನೇಕನೇ ಅರ್ಥ ಮಾಡ್ಕೊಂಡ್ಬಿಟ್ರು ಅವ್ರು ಸೂರ್ಯನೇ ದೇವತೆ ಅಂತ ತಿಳ್ಕೊಂಡ್ರು. ಸೂರ್ಯ ದೇವತೆ ಹೌದು, ಎಲ್ಲ ಸೂರ್ಯರಲ್ಲ, ಈ 12 ಸೂರ್ಯ ಒಬ್ಬ ಸೂರ್ಯ ಇದ್ದಾನೆ ನಾರಾಯಣ, ಆತ ಅದಕ್ಕೆ ದೇವತೆ ಅಂತ. ಆಗ ನಮ್ಗೆ ಕನ್ಫ್ಯೂಷನ್ ಹೊರಟೋಯ್ತು. ಬರೀ ಸೂರ್ಯನ ಮಾಡ್ಕೊಳಕ್ ಬರೋದಿಲ್ಲ, ಯಾಕೆ ಬರೀ ಸೂರ್ಯ ದೊಡ್ಡ ದೇವತೆ ಅಲ್ಲೇ ಅಲ್ಲ, ಬರೀ ಸೂರ್ಯ ಇಷ್ಟು ದೊಡ್ಡ ದೇವತೆ ಅಲ್ಲ. ಎಂಥ ದೊಡ್ಡ ದೇವತೆ? ಧಿಯೋ ಯೋನಃ ಪ್ರಚೋದಯ. ನಮ್ಮ ಎಲ್ಲರ ಬುದ್ಧಿಗಳನ್ನು ಪ್ರೇರೇಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇವಲ್ಲ, ಇಂಥ ಶಕ್ತಿ ಇರೋ ಸೂರ್ಯ ಈತ ಅಲ್ಲ. ಈತರ ಲಿಮಿಟ್, ಈತನ ಲಿಮಿಟ್ ಇದೆ. ಕೃಷ್ಣ ಮುಂದೆ ಹೇಳ್ತಾನೆ, ಅರ್ಜುನ ನ ತದ್ಭಾಸಯತೆ ಸೂರ್ಯ ನ ಶಶಾಂಕೋ ನ ಪಾವಕಃ. ನನ್ನ ಲೋಕ ಇದೆ, ಅಲ್ಲಿ ಸೂರ್ಯ ಬೆಳಗಲಾರ ಅಂತ ಹೇಳುತ್ತಾನೆ. ಅಲ್ಲಿ ಸೂರ್ಯನ ಬೆಳಕೆ ಇಲ್ಲ ಅಂತ ಹೇಳಿದ್ರಿಂದ ಏನಾಯ್ತಾಗ, ಸೂರ್ಯನ ಮೇಲೆ ಇನ್ನೊಬ್ಬ ಸೂರ್ಯ ಇದ್ದ. ಯದಾದಿತ್ಯ ಗತಂ ತೇಜ ಜಗದ್ಭಾಸಯತೆ ಅಖಿಲಂ. ಸೂರ್ಯನ ಒಳಗೆ ಒಂದು ತೇಜಸ್ಸಿದೆ, ಅದು ನನ್ನ ತೇಜಸ್ಸು, ನಾನು ನಿಂತು ಬೆಳಕು ಕೊಡ್ತೇನೆ ಅಂತ ಕೃಷ್ಣ ಹೇಳಿದ. ಇದು ನಮಗೆ ಗೊತ್ತಾದ್ರೆ ಇಲ್ಲಿ ಅದು ಯಾವ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತೇವೆ ಅದಕ್ಕೆ ಸವಿತಾ ಅಂತ ಅಷ್ಟೇ ತಿಳ್ಕೊಂಡಿದ್ರೆ, ಆ ಉಳಿದ ಸೂರ್ಯರು 11 ಸೂರ್ಯರು ಅದಕ್ಕೆ ದೇವತೆಗಳಲ್ಲ, ಸಾಕ್ಷಾತ್ ನಾರಾಯಣ ಅದಕ್ಕೆ ದೇವತೆಯಾಗಿದ್ದಾನೆ. ಆಗ ಗಾಯತ್ರಿ ಮಂತ್ರ ವಿಷ್ಣು ಪರ ಅಂತ ಆಯ್ತಾನೆ. ಬೇರೆ ಸೂರ್ಯರಿದ್ದಾಗ ಯೋಚನೆ ಇಲ್ಲ. ಧೇಯಸ್ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸರ ಸನ್ನಿವಿಷ್ಟ. ಸೂರ್ಯಮಂಡಲ ಒಳಗೆ ಉಳಿದ ಸೂರ್ಯ, ಅವರೊಳಗೆ ವಾಯುದೇವರು, ಅವರೊಳಗೆ ನಾರಾಯಣ. ಇದು ಇನ್ನೊಂದು ಕ್ರಮ. ಈ ಕ್ರಮದಲ್ಲಿ ಚಿಂತನೆ ಮಾಡಬೇಕೇ ಹೊರತು ಬರೀ ಈ ಸೂರ್ಯನೇ, ಸಾಮಾನ್ಯ ಸೂರ್ಯನೇ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಲ್ಲ. ಅದಕ್ಕೆ ಹೇಳ್ತಾರೆ ಆ ಸೂರ್ಯ ಸುಗ್ರೀವ, ಆ ಸುಗ್ರೀವ ರಾಮದೇವರು ಬಂದ ಹೇಳ್ಕೊ ಒಳಗೆ ಶುರು ಮಾಡಿಬಿಡ್ತಾರೆ. ರಾತ್ರಿ ಬುದ್ಧಿರೇ ಆತನ ಕೈ ಹೇಳೋದಿಲ್ಲ, ನಮ್ಮ ಬುದ್ಧಿಯನ್ನು ಪ್ರೇರೇಪಣೆ ಮಾಡ್ತಾನೆ. ಈಗ ಮತ್ತೆ ರಾಮನ ಕೇಳ್ತಾನೆ, ನನ್ನ ಹೆಂಡತಿನ ನನ್ನ ಅಣ್ಣ ವಾಡಿ ಕಿತ್ಕೊಂಡ್ಬಿಟ್ಟಿದ್ದಾನೆ, ರಾಮ ನಿನ್ನನ್ನು ವಾಪಸ್ ಕೊಡಿಸು ಅಂತ ಕೇಳುತ್ತಾನೆ. ನಾನು ರಾಜ್ಯವನ್ನು ವಾಪಸ್ ಕೊಡಿಸು ಅಂತ ಕೇಳುತ್ತಾನೆ. ಇಷ್ಟು ಡಿಪೆಂಡೆಂಟ್ ಆದ ಸೂರ್ಯ ಎಲ್ಲರ ಬುದ್ಧಿಗೆ ಪ್ರೇರೇಪಣೆ ಮಾಡ್ತಾನೆ. ಆತನೇನಾದರೂ ಹಾಗಿದ್ದಿದ್ರೆ ಏನ್ ಮಾಡ್ತೀನಿ? ಅದೇ ನೋಡಿ, ರಾಮನ ಪತ್ನಿ ಸೀತೆಯನ್ನ ಅಪರಾಮನ ರಾವಣ ಹೋಗ್ತಾನೆ. ಆದ್ರೆ ರಾಮದೇವರು ಏನ್ ಮಾಡ್ತಾರೆ? ತಾವೇ ರಾವಣನ ಕೊಲ್ತಾರೆ ಹೊರತು ತಾವೇ ರಾವಣನ ಕೊಂದು ಇನ್ನೊಬ್ಬರು ಕೈಯಲ್ಲಿ ಕೊಲ್ಸೋದಿಲ್ಲ. ಸುಗ್ರೀವನಿಗೆ ಆಗೋದಿಲ್ಲ, ರಾಮ ನೀನು ಕೊಂದು ನನ್ನ ಉಳಿಸಿಕೊಂಡು ಅಂತ ಕೇಳುತ್ತಾರೆ. ಅಂದಮೇಲೆ ಈ ಸೂರ್ಯ ಸಾಕ್ಷಾತ್ ನಾರಾಯಣ. ಆದರೆ ಆ ಸೂರ್ಯ ಸುಗ್ರೀವ ಇದ್ದಾನಲ್ಲ, ಅದು ಸರ್ವಶಕ್ತನಲ್ಲ, ಹನುಮಂತನ ಸಹಾಯದಿಂದ ಮುಂದೆ ಬಂದ. ಅದಕ್ಕೆ ಸೂರ್ಯ, ಅದಕ್ಕೆ ಹನುಮಂತ ಭಾರತೀರ್ಮಣ ಮುಖ್ಯ ಪ್ರಾಣ, ಅಲ್ಲಿ ರಾಮ ನಾರಾಯಣ. ಈ ರಾಮಾಯಣದ ಅರ್ಥ ಗಾಯತ್ರಿ ಮಂತ್ರದ ಅರ್ಥನೇ. ಅದಕ್ಕೆ ರಾಮಾಯಣವನ್ನು ಗಾಯತ್ರಿ ರಾಮಾಯಣ ಅಂತ ಕೂಡ ಕರೀತಾರೆ. ಗಾಯತ್ರಿ ರಾಮಾಯಣ ಅಂತ ಅದಕ್ಕೆ ಹೆಸರು. ಅದ್ಯಾತಕ್ಕೆ ಅಂತ ಪ್ರಸಂಗವನ್ನು ನೋಡೋಣ. ಇದು ಮೊದಲನೇ ಅರ್ಥ. ಆದಿತ್ಯಾನಾಮಹಂ ವಿಷ್ಣು ತೇಜಸಾಂ ರವಿ ರಂಶುಮಾನ್. ತೇಜಸ್ಸುಗಳಲ್ಲಿ ಹೊಸ ರೀತಿಯಲ್ಲಿ ಇನ್ನೊಂದು ರೀತಿ ವಿಭೂತಿ ರೂಪ. ತೇಜಸಾಂ ರವಿ ರಂಶುಮಾನ್ ತೇಜಸ್ಸುಗಳಿದೆ. ಅತಿ ದೊಡ್ಡ ತೇಜಸ್ಸು ಯಾವುದು ಅಂತ ಪ್ರಶ್ನೆ. ಅತಿ ದೊಡ್ಡ ತೇಜಸ್ಸು ಯಾವುದು? ಭಗವದ್ಗೀತೆ ಹೇಳಿದ ಮಾತು ಸತ್ಯವಾಗ್ತಾ ಇದೆ. ಇವತ್ತು ಕೂಡ ಸೂರ್ಯನಂತ ಮತ್ತೊಂದು ತೇಜಸ್ಸು ಇಲ್ಲ. ಮನುಷ್ಯ ಕಾಣತಕ್ಕಂಥ ತೇಜಸ್ಸುಗಳೊಳಗೆ ಸೂರ್ಯನಂತ ಮತ್ತೊಬ್ಬ ತೇಜಸ್ವಿ ಇಲ್ಲ. ಅದನ್ನು ಮಹಾಭಾರತದಲ್ಲಿ ಹಿಂದೆ ಹೇಳಿದ್ದಾರೆ ಈಗಾಗಲೇ. ಅಶ್ವಮೇಧ ಕೃತಶ್ರೇಷ್ಠ ಜ್ಯೋತಿಶ್ರೇಷ್ಠ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ಇದು ಪಾಂಡುರಾಜ ಹೇಳಿದಂತಹ ಮಾತು. ಆದಿಪರ್ವ ಮಹಾಭಾರತದಲ್ಲಿ ಬರುತ್ತೆ. ಯಜ್ಞಗಳಲ್ಲಿ ಅಶ್ವಮೇಧ ಶ್ರೇಷ್ಠ, ಅಶ್ವಮೇಧ ಕೃತಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ. ಎಲ್ಲ ಬೆಳಕು ಕೊಡತಕ್ಕಂಥ ಪದಾರ್ಥಗಳಲ್ಲಿ ಸೂರ್ಯ ಭಾರಿ ಶ್ರೇಷ್ಠ. ಅದೇ ರೀತಿಯಲ್ಲಿ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ಇಲ್ಲಿ ನಮಗೆ ಸೂರ್ಯನ ಪ್ರಸ್ತಾಪ ಬಂತು. ಅಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಆಚಾರ್ಯ. ಸೂರ್ಯ ಅತ್ಯಂತ ಬೆಳಕು ಕೊಡೋರು ಅಂತ ಹೇಳ್ತೀರಿ, ಆದರೆ ಸೂರ್ಯ ವೈಕುಂಠದಲ್ಲಿ ಬೆಳಕು ಕೊಡೋದಿಲ್ಲ ಅಂತ ಹೇಳ್ತೀರಿ, ಅದು ಈತರ ಅತಿ ದೊಡ್ಡ ಪ್ರಕಾಶ ಜಾತಕ್ಕೆ ಹೇಳ್ತೀರಿ ಅಂದರೆ ಆಚಾರ್ಯ ಅಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಹಾಗಲ್ಲ. ಮನುಷ್ಯ ದೃಶ್ಯೇಶು ತೇಜಸ್ಸು ಅಧಿಕೋ ಹಿ ಭಾಸ್ಕರ. ಮನುಷ್ಯರ ಕಣ್ಣಿಗೆ ಕಾಣತಕ್ಕಂಥ ಪ್ರಕಾಶಗಳಿಂದ ಸೂರ್ಯ ಭಾರಿ ದೊಡ್ಡವು. ಮನುಷ್ಯರ ಕಣ್ಣಿಗೆ ಕಾಣದು ನನಗೆ, ವಿಷ್ಣು ಲೋಕ ನಮ್ಮ ಕಣ್ಣಿಗೆ ಕಾಣದಿಲ್ಲ ಅದರಿಂದ ನಮಗೆ ಅರ್ಥ ಆಗೋದಿಲ್ಲ. ಆದರೆ ವಿಷ್ಣುವಿನ ಪ್ರಕಾಶ ಎಷ್ಟು ಅಂದರೆ, ಇಲ್ಲಿ ಹೇಳಿದ್ದನ್ನ ಇಟ್ಟುಕೊಂಡು ವಿಶ್ವರೂಪ ದರ್ಶನ ಮಾಡಿಸಿದಾಗ ಆ ಕೃಷ್ಣನ ದೇಹದ ಕಾಂತಿ, ವಿಶ್ವರೂಪದ ಕಾಂತಿ ಎಷ್ಟಿತ್ತು ಅಂದರೆ.